ಪ್ರಜಾವಾಣಿಯ ಹೊಚ್ಚ ಹೊಸ ಪಾಡ್ಕಾಸ್ಟ್ ಚಾನೆಲ್ ಕನ್ನಡ ಧ್ವನಿ, ಕನ್ನಡದ ಪತ್ರಿಕಾ ಲೋಕದಲ್ಲಿ ಹೊಸ ಪ್ರಯೋಗ, ದಿನದ ಸೂಕ್ತಿ, ಸುದ್ದಿ ಸ್ವಾರಸ್ಯ, ವೈದ್ಯ ಮಿತ್ರ, ಹರಟೆ ಕಟ್ಟೆ, ವಚನವಾಣಿ, ಪ್ರಜಾವಾಣಿ ಸಂಪಾದಕೀಯ ಹಾಗೂ ಮತ್ತಷ್ಟು ಧ್ವನಿಗಳ ಜೊತೆ. ಹೆಚ್ಚಿನ ಮಾಹಿತಿಗಾಗಿ prajavani.net/podcast ಭೇಟಿ ನೀಡಿ.
ಕನ್ನಡ ಧ್ವನಿ ಪ್ರಜಾವಾಣಿ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮೋಹನ್ ಕುಮಾರ್ ಅಸಿ. ಇಂದಿನ ಸಂಪಾದಕೀಯ: ವಿಜ್ಞಾನ ಕೇಂದ್ರಕ್ಕೆ ಕೆಸರು ನೀರು, ಮಹಾಮಳೆಯ ಜಲಧಾರೆಗೆ ದಾರಿ ತೋರುವವರಾರು. ಹವಾಮಾನದ ಏರುಪೇರಿನಿಂದಾಗುವ ಅನಾಹುತಗಳ ಬಗ್ಗೆ ವಿಜ್ಞಾನಿಗಳು ಪದೇ ಪದೇ ಹೇಳುತ್ತಿರುವ ಈ ಹೊತ್ತಿನಲ್ಲೇ ಅತಿ ಮಳೆಯಿಂದಾಗಿ ಬೆಂಗಳೂರಿನ ಪ್ರತಿಷ್ಠಿತ ವೈಜ್ಞಾನಿಕ ಸಂಸ್ಥೆಯೇ ಗಂಭೀರ ನಷ್ಟವನ್ನು ಅನುಭವಿಸಬೇಕಾಗಿ ಬಂದಿದೆ. ಜಕ್ಕೂರಿನಲ್ಲಿರುವ ಜವಾಹರಲಾಲ್ ನೆಹರು ಉನ್ನತ ವೈಜ್ಞಾನಿಕ ಸಂಶೋಧನಾ ಕೇಂದ್ರದ ಆವರಣಕ್ಕೆ JNCASR ಅಧಿಕ ಪ್ರಮಾಣದಲ್ಲಿ ಪ್ರವಾಹ ನುಗ್ಗಿದ್ದರಿಂದ ಪ್ರಯೋಗಶಾಲೆಯ ಉಪಕರಣಗಳು, ಸಂರಕ್ಷಿತ ಮಾದರಿಗಳು, ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ದತ್ತಾಂಶಗಳು ನೀರು ಪಾಲಾಗಿವೆ. ಒಂದೆರಡು ದಿನಗಳಲ್ಲಿ ನೆರೆ ತಗ್ಗಿದರೂ ಅಲ್ಲಿ ಮಡುಗಟ್ಟಿದ ಕೆಸರು ಹುಳು ಮತ್ತು ಚರಂಡಿ ರೊಚ್ಚೆಯಿಂದಾಗಿ ಬಹುಪಾಲು ಸಂಶೋಧನಾ ಸಾಧನಗಳು ನಿರುಪಯುಕ್ತವಾಗಿರುತ್ತವೆ. ಈ ವರ್ಷದ ಮಳೆಗಾಲದ ಆರ್ಭಟಕ್ಕೆ ಲೆಕ್ಕವಿಲ್ಲದಷ್ಟು ಪ್ರಮಾಣದಲ್ಲಿ ರಾಜ್ಯದಾದ್ಯಂತ ಆಸ್ತಿಪಾಸ್ತಿ, ಕೃಷಿ ಫಸಲು, ಸಂಪರ್ಕ ಸಾಧನಗಳ ನಷ್ಟ ಸಂಭವಿಸಿದ್ದು ಪರಿಹಾರದ ಅಂದಾಜು ಮಾಡುವುದು ಸವಾಲಿನ ಪ್ರಶ್ನೆಯಾಗಿದೆ. ಅವುಗಳ ಮಧ್ಯೆ ಭಾರತದ ಶ್ರೇಷ್ಠ ವೈಜ್ಞಾನಿಕ ಸಂಶೋಧನಾ ತಾಣಗಳಲ್ಲೊಂದೆಂಬ ಹೆಗ್ಗಳಿಕೆ ಪಡೆದ JNCASR ಆವರಣದ ಹಾನಿಯಂತೂ ಅಂದಾಜಿಗೂ ಸಿಗಲಾರದು. ಕೋಟಿಗಟ್ಟಲೆ ರೂಪಾಯಿ ಬೆಲೆ ಬಾಳುವ ಎಲೆಕ್ಟ್ರಾನಿಕ್ ಮೈಕ್ರೋಸ್ಕೋಪ್ಗಳು, ಅತಿಶೀತಕ ಯಂತ್ರಗಳು, ಕಂಪ್ಯೂಟರ್ ಮತ್ತಿತರ ದುಬಾರಿ ಸಲಕರಣೆಗಳಿಗೇನು ಬೆಲೆ ಕಟ್ಟಬಹುದು. ರಿಪೇರಿಯೂ ಕೆಲಮಟ್ಟಿಗೆ ಸಾಧ್ಯವಾಗಬಹುದು. ಆದರೆ ದೇಶ ವಿದೇಶಗಳಿಂದ ಬರುವ ಸಂಶೋಧಕರ ಬಳಕೆಗೆಂದು 10-20 ವರ್ಷಗಳಿಂದ ಜತನವಾಗಿ ಕಾದಿರಿಸಿದ್ದ ಅಪರೂಪದ ಜೀವಕೋಶಗಳು, ಆಕಾರ ಕೋಶಗಳು, ವಿವಿಧ ಕಾಯಿಲೆಗಳಿಗೆ ಸಂಬಂಧಿಸಿದ ಮಿದುಳಿನ ನರಕೋಶಗಳು, ವಂಶವಾಹಿ DNA ಮಾದರಿಗಳು ಜಾಗತಿಕ ಆಸ್ತಿಗಳಾಗಿದ್ದು ಅವು ನಷ್ಟವಾಗಿದ್ದರೆ ಎಷ್ಟೇ ಹಣ ಕೊಟ್ಟರೂ ಅವುಗಳ ಮರುಭರ್ತಿಯಾಗಲಿ ಮರುಸೃಷ್ಟಿಯಾಗಲಿ ಸಾಧ್ಯವಿಲ್ಲ. ವಿಜ್ಞಾನ ಪ್ರಪಂಚದಲ್ಲಿ ಮುಂಚೂಣಿಯಲ್ಲಿದ್ದ ಸಂಶೋಧನಾ ಸಂಸ್ಥೆಯು ದಶಕಗಳ ಹಿನ್ನಡೆ ಅನುಭವಿಸಬೇಕಾದೀತು. ಅತಿವೃಷ್ಟಿಯ ಆತಂಕಗಳ ಬಗ್ಗೆ ಮುನ್ಸೂಚನೆಗಳಿರಲಿಲ್ಲವೇ, ಇದ್ದರೂ ಅದಕ್ಕೆ ತಕ್ಕ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರಲಿಲ್ಲವೇ ಎಂಬ ಉದ್ಗಾರ ಈ ಪ್ರಸಂಗದಲ್ಲಿ ಹೇಳಬಹುದಾದರೂ, ಬೆಂಗಳೂರಿನ ನಗರ ನಿರ್ಮಾಣದ ಅಧ್ವಾನಗಳು ಎಂಥ ತಜ್ಞರನ್ನು ದಿಕ್ಕೆಡಿಸಬಲ್ಲವು ಎಂಬುದಕ್ಕೆ ಇದೊಂದು ಉತ್ತಮ ನಿದರ್ಶನವಾಗಿ ನಿಲ್ಲುತ್ತದೆ. ಜಕ್ಕೂರು ಕೆರೆ ಮತ್ತು ರಾಚೇನಹಳ್ಳಿ ಕೆರೆ ಕೆಳದಂಡೆಯಲ್ಲಿ 32 ವರ್ಷಗಳ ಹಿಂದೆಯೇ ನಿರ್ಮಾಣಗೊಂಡ ಈ ಸಂಶೋಧನಾ ಸಂಸ್ಥೆಗೆ ಮೊದಲ ಒಂದೆರಡು ದಶಕಗಳಲ್ಲಿ ಪ್ರವಾಹದ ಆತಂಕವೇನೂ ಇರಲಿಲ್ಲ. ಆದರೆ ಕ್ರಮೇಣ ನೀರಿನ ಹರಿವಿಗೆ ಅಡ್ಡಲಾಗಿ ಅಡ್ಡಾದಿಡ್ಡಿಯಾಗಿ ಕಟ್ಟಡಗಳು ತಲೆ ಎತ್ತಿದ್ದು BDA ಬಡಾವಣೆ ರೂಪುಗೊಂಡಿದ್ದು ವಿಜ್ಞಾನಿಗಳ ಆತಂಕಕ್ಕೆ ಕಾರಣವಾಗಿತ್ತು. ಸಂಸ್ಥೆಯ ಪ್ರಗತಿಯ ವೀಕ್ಷಣೆಗೆ ಬಂದಿದ್ದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಹಾಗೂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಎದುರು ತಮ್ಮ ದುಗುಡವನ್ನು ಹೇಳಿದ್ದರೂ ಕೂಡ, ಆದರೆ ಆಪತ್ತಿನ ಮುನ್ಸೂಚನೆ ತಿಂಗಳು ಮೊದಲೇ ಸಿಕ್ಕಿದ್ದರೂ ಯಾರು ಏನು ಮಾಡಲಾಗದಂತಹ ಹತಾಶ ಸ್ಥಿತಿಗೆ ಬೆಂಗಳೂರು ಬಂದಿದ್ದಾದರೂ ಹೇಗೆ? ನಗರ ಯೋಜನೆಗಳನ್ನು ರೂಪಿಸುವಾಗ ಭೂರಚನೆಯ ಏರಿಳಿತಗಳನ್ನು ಗಮನಿಸಿ ದೂರದ ಆವರಣಗಳಿಗೂ ದೂರ ಭವಿಷ್ಯದ ವಿಸ್ತರಣೆಗೂ ಕಂಟಕ ಒದಗದಂತೆ ನೀಲನಕ್ಷೆಯನ್ನು ಸಿದ್ಧಪಡಿಸಬೇಕಿತ್ತು. ಅಷ್ಟೇ ಅಲ್ಲ, ಅಂಥ ನೀಲನಕ್ಷೆಯನ್ನು ಯಾರು ಧಿಕ್ಕರಿಸದಂತೆ ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕಿತ್ತು. ಹಾಗೆ ಮಾಡದಿದ್ದರೆ ಏನೇನು ಅಧ್ವಾನಗಳಾಗುತ್ತವೆ ಎಂಬುದು ಚೆನ್ನೈ, ಹೈದರಾಬಾದ್, ಗುರುಗ್ರಾಮದ ನೆರೆ ಹಾವಳಿಯ ಸಂದರ್ಭಗಳಲ್ಲಿ ನಮಗೆ ಗೊತ್ತಾಗಿದೆ. ಅಷ್ಟೇಕೆ, ಬೆಂಗಳೂರಿನಲ್ಲೂ ಹಿಂದೆ ಇಸ್ರೋ ಅಂತರಿಕ್ಷ ಭವನದ ನೆಲಮಾಳಿಗೆಗೆ ನೀರು ನುಗ್ಗಿದ್ದು ಎಲೆಕ್ಟ್ರಾನಿಕ್ ಸಿಟಿಯ PES ಕಾಲೇಜಿನ ವಿದ್ಯಾರ್ಥಿಗಳನ್ನು ದೋಣಿಯ ಮೂಲಕ ಪಾರು ಮಾಡಬೇಕಾಗಿ ಬಂದಿದ್ದು ಸುಲಭಕ್ಕೆ ಮರೆಯುವಂತಹ ಘಟನೆಗಳೇನಲ್ಲ. ವಾಸ್ತುಶಿಲ್ಪದ ನೆಲಘಟನೆ ಕಡೆಗಣಿಸಿ ನೆಲನಕ್ಷೆಯನ್ನು ರೂಪಿಸಿದರೆ ಅದು ವಿಜ್ಞಾನವನ್ನೇ ಹಿಮ್ಮೆಟ್ಟಿಸಿತು ಎಂಬುದು ಈಗಿನ JNCASR ಘಟನೆಯಲ್ಲಿ ಘಂಟಾಘೋಷವಾದಂತಾಗಿದೆ. ಅತಿವೃಷ್ಟಿಯಿಂದ ನಲುಗುವ ನಗರಗಳ ಸಂಖ್ಯೆ ಈಚಿನ ವರ್ಷಗಳಲ್ಲಿ ಜಗತ್ತಿನ ಎಲ್ಲೆಡೆ ಹೆಚ್ಚುತ್ತಿದೆ. ನಮ್ಮಲ್ಲಂತೂ ಈ ಸಂಕಟಗಳನ್ನು ದ್ವಿಗುಣಗೊಳಿಸುವಂತೆ ಪರಿಸರ ಸಮತೋಲನ ಕುರಿತ ನಿಷ್ಕಾಳಜಿಯು ಹೆಚ್ಚುತ್ತಿದೆ. ನಿಸರ್ಗದ ಸಹನಾ ಸಾಮರ್ಥ್ಯವನ್ನು ಮೀರಿ ಬೆಳೆಯಬೇಕೆಂಬ ನಮ್ಮ ದಾಷ್ಟ್ಯವನ್ನು ಬದಿಗಿಟ್ಟು ಅದರ ನಿಯಮಗಳಿಗೆ ಪೂರಕವಾಗಿ ನಗರಗಳನ್ನು ಮರುರೂಪಿಸಬೇಕಾದ ಅನಿವಾರ್ಯ ದಿನ ದಿನಕ್ಕೆ ಹೆಚ್ಚುತ್ತಿದೆ. ಎಂಥ ಮಹಾಮಳೆ ಬಂದರೂ ಯಾರಿಗೂ ಕಂಟಕ ಒಡ್ಡದಂತಹ ಮಳೆ ನೀರೆಲ್ಲ ನಗರದ ಸಂಪತ್ತಾಗಿ ಇಂಗುವಂತಹ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಚೀನಾದ 30 ನಗರಗಳಲ್ಲಿ ಜಾರಿಗೆ ತರಲಾಗುತ್ತಿದೆ. ಕೆರೆಗಳ ಹೂಳೆತ್ತಿ ಭೂಗತ ಜಲಾಶಯಗಳನ್ನು ನಿರ್ಮಿಸಿ, ಮಳೆ ನೀರು ಸಂಗ್ರಹದ ಸೌರಸೂರುಗಳನ್ನು ನಿರ್ಮಿಸಿ, ಹಸಿರು ಉದ್ಯಾನಗಳ ಸಂಖ್ಯೆಯನ್ನು ಹೆಚ್ಚಿಸಿದರೆ ಬೆಂಗಳೂರು ನಗರ ಅಂಥದ್ದೊಂದು ಪರಿಕಲ್ಪನೆಯನ್ನು ಜಾರಿಗೆ ತರಲು ಪ್ರಶಸ್ತ ನಗರವೆನಿಸಿದೆ. ವೈಜ್ಞಾನಿಕ ಪರಿಜ್ಞಾನ ಮತ್ತು ರಾಜಕೀಯ ಕಟಿಬದ್ಧತೆ ಮೂಡಬೇಕಾಗಿದೆ ಅಷ್ಟೇ. ವಿಜ್ಞಾನ ಸಂಶೋಧನೆಗಳ ರಾಜಧಾನಿಯಲ್ಲಿ ವಿಜ್ಞಾನಿಗಳ ಅಂಗಳಕ್ಕೆ ನೀರು ನುಗ್ಗಿದಾಗಲೂ ನಾವು ಆ ತುರ್ತನ್ನು ಅರಿಯದಿದ್ದರೆ ಹೇಗೆ? ಇದು ಇಂದಿನ ಸಂಪಾದಕೀಯ. ಕ್ಷಣ ಕ್ಷಣದ ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾವಾಣಿ .net. ನಮಸ್ಕಾರ.